شنو ما يرمى. هاري هوم شي غروبيو نمها. హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం మిథ్యా సిద్ధాంత దుద్ధాంత విధ్వంస విచక్షణ జయతీర్థాఖ్య భారతాం నో హృదంబరే అర్థికల్పిత కల్పోయం ప్రత్యర్థి గజకేసరి వ్యాసతీర్థ గురుర్భూయాత్ అస్మదిష్టాత్ సిద్ధయే తపో విద్యా విరక్త్యాది సుగుణోగాకరాణం వాదిరాజ గురూన్ వందే హైగ్రీవదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీరాఘవేంద్ర గురవే నమో అత్యంత దయాళవే. ఆపాదమౌళి పర్యంతం గురునామాక్తిం స్మరేత్ తేన విఘ్నాః ప్రణశ్యంతి సిద్ధ్యంచ మనోరథాః. హరిః ఓం శ్రీ గురుభ్యో నమః. నావు హరికథామృతసారదల్లి 21నే సంధి బృహత్తార్థం మాట్లాడతా ఇద్దీవి. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಸ್ವಲ್ಪ ಲಾಂಗ್ ಗ್ಯಾಪ್ ಬಂದ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಈ 21ನೇ ಸಂಧಿ ಹರಿಕಥಾಮೃತ ಸಾರ, ಇದು ಶಂಕರ್ಷ್ಣ ಒಡೆಯರ ವ್ಯಾಖ್ಯಾನ ಪುಸ್ತಕ ಪ್ರಕಾರ 21, ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಇರಬಹುದು. ಆವೇಶ ಅವತಾರ ಸಂಧಿ ಇಲ್ಲ ಬೃಹತ್ತಾರತಮ ಸಂಧಿ ಅಂತ ಕರೆಯಲ್ಪಡುವಂತಹದ್ದು. ಇದರಲ್ಲಿ ನಾವು ಆಲ್ಮೋಸ್ಟ್ ಲಾಸ್ಟ್ ಪಾರ್ಟ್ ಗೆ ಬಂದಿದ್ದೀವಿ. ಅಲ್ಲಿ ಲಾಸ್ಟ್ ಲ್ಯಾಸ್ ನಲ್ಲಿ 54ನೇ ಪದ್ಯ ನೋಡಿದ್ದೀವಿ. ದಶಪ್ರಮತಿ ಮತಾಬ್ಧಿಯೊಳು ಸುಮನಸರಿನಿಪ ರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾತಂತುಗಳ ರಚಿಸಿ ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ ಸಜ್ಜನರಿದನು ಸಂತೋಷಿಸಲಿ ದೋಷಗಳೆನಿಸದಲೆ ಕಾರುಣ್ಯದಲ್ಲಿ ನಿತ್ಯ ಅಂತ ಹೇಳಿ ತಾವು ಈ ಗ್ರಂಥ ರಚನೆ ಮಾಡಿದ್ದ ಕ್ರಮ, ಇದನ್ನು ಸಜ್ಜನರಾದಂತಹ ಭಕ್ತರು ಸ್ವೀಕಾರ ಮಾಡಬೇಕಂಥೇಳಿ ವಿನಮ್ರತಾ ಭಾವದಿಂದ ವಿನಯ ಅನ್ನೋದು ಹೇಗಿರಬೇಕಂತ ತೋರಿಸಿಕೊಡ್ತಾ ಇದ್ದಾರೆ. ಜಗನ್ನಾಥ ದಾಸರು ಅತ್ಯಂತ ವಿನಮ್ರತೆಯಿಂದ ದಶಪ್ರಮತಿ ಅಂದರೆ ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರು, ದಶ ಪೂರ್ಣತ್ವವನ್ನು ಹೇಳುವಂತಹದ್ದು, ಪ್ರಮತಿ ಪ್ರಜ್ಞ, ದಶಪ್ರಮತಿ ಪೂರ್ಣ ಪ್ರಜ್ಞ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರ ಮತ ಮಧ್ವಮತದಲ್ಲಿ ಆ ಮಧ್ವಮತವನ್ನು ಅಬ್ಧಿ ಸಮುದ್ರದ ಒಳಗೆ ಸುಮನಸರಿಣಿಪ, ಸುಮನಸರು ಅಂತ ಹೇಳಿದ್ರೆ ದೇವತೆಗಳು. ಸೊ ಈ ಬ್ರಹ್ಮಾದಿ ದೇವತೆಗಳು ಅನಿಸುವಂತಹ ಸಮಸ್ತ ದೇವತೆಗಳು ಸುಮನಸರು, ಆ ದೇವತೆಗಳನ್ನುವಂತಹ ರತ್ನಗಳ, ಆ ರತ್ನಗಳನ್ನು ಅಂದ್ರೆ ಆ ಮಧ್ವ ಮತ ಸಮುದ್ರದ ಒಳಗೆ ರತ್ನಗಳಂತೆ ಇದ್ದಾರೆ ದೇವತೆಗಳಂದ್ರೆ ದೇವತೆಗಳನ್ನೆಲ್ಲ ಆರಿಸಿಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಆ ದೇವತೆಗಳನ್ನ ಆರಿಸಿಕೊಡುವುದಂದ್ರೆ ತಾರತಮ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಆ ಆಚಾರ್ಯರು ತೋರಿಸಿಕೊಟ್ಟಿದ್ದ ತಾರತಮ್ಯಕ್ಕೆ ಅನುಗುಣವಾಗಿ ಆ ರತ್ನಗಳನ್ನೆಲ್ಲ ಕೂಡ ಆ ದೇವತೆಗಳನ್ನು ಅವಲೋಕಿಸಿ ಅವರನ್ನು ನೋಡಿ ತೆಗೆದು ಆ ದೇವತೆಗಳ ವಿಚಾರಗಳನ್ನು ವಿಷಯಗಳನ್ನು ತೆಗೆದು ಅದನ್ನು ಆಯಾ ಶಾಸ್ತ್ರಗಳಲ್ಲಿ ಪುರಾಣ ಇತಿಹಾಸ ಆದಿಗಳಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯಗಳನ್ನು ಆಚಾರ್ಯರು ಸೂಕ್ಷ್ಮವಾಗಿ ಹೇಳಿದ್ದನ್ನು ಆಚಾರ್ಯರು ಎಲ್ಲರಿಗೂ ತಿಳಿಸಿಕೊಡುವಂತಿದೆ ಹೇಳಿಕೊಟ್ಟಿದ್ದಾರೆ. ಆದರೆ ಆ ಆಚಾರ್ಯರು ಹೇಳಿಕೊಟ್ಟಿದ್ದಂತಹ ಅದು ಸಂಸ್ಕೃತ ಭಾಷೆಯಲ್ಲಿದೆ ಅದು ಅರ್ಥವಾಗುವುದಿಲ್ಲ ಅಂತ ಹೇಳಿದ್ರೆ ಅಂತಹ ಅವರಿಗೆ ಅನುಕೂಲವಾಗಬೇಕಂತ ಹೇಳಿ ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಪ್ರಾಕೃತವಾದಂತಹ ಈ ಕನ್ನಡ ಭಾಷೆಯಲ್ಲಿ ಅದನ್ನು ಆ ತಂತುಗಳನ್ನು ಅಂತ ಹೇಳಿದ್ರೆ ತಂತು ಅಂದ್ರೆ ದಾರಗಳು, ದಾರಗಳು ಹೇಗೆ ಒಂದು ದಾರದ ಉಂಡೆ ಒಂದು ದಾರದ ಧಾರೆ ತಗೊಂಡ್ರೆ ಅದು ಹೂಗಳನ್ನು ಇಟ್ಕೊಂಡು ಒಂದು ಕಡೆ ಇಟ್ ಹೋಲ್ಡ್ಸ್ ಅಪ್ ಹೋಲ್ಡ್ಸ್ ಆಲ್ ದ ಫ್ಲವರ್ಸ್. ಅದೇ ವಿಧವಾಗಿ ಈ ಸುಭಾಷಾ ತಂತುಗಳನ್ನು ಆ ದಾರಗಳ ಮೂಲಕವಾಗಿ ಆ ಭಾವನೆಯನ್ನು, ಒಂದೊಂದು ಭಾವವು ಒಂದೊಂದು ಹೂವು ಇದ್ದಂತೆ, ಭಾಷೆ ಅನ್ನುವುದು ಒಂದು ದಾರ ಇದ್ದಂತೆ, ಆ ಭಾಷೆ ಅನ್ನುವ ದಾರದಲ್ಲಿ ಈ ಹೂವುಗಳಂತೆ ಇರುವಂತಹ ಈ ಭಾವನೆಗಳನ್ನು ಆ ರಚಿಸಿ ರಚನೆಯನ್ನು ಮಾಡಿ ಈ ಬೃಹತ್ತಾರತಮ ಸಂಧಿಯನ್ನು ಅಸುಪತಿ, ಅಸುಪತಿ ಅಸು ಅಂದ್ರೆ ಪ್ರಾಣದೇವರು, ಪ್ರಾಣದೇವರಿಗೆ ಪತಿಯಾದಂತವರು ಅಂದ್ರೆ ಪ್ರಾಣಪತಿ ಶ್ರೀರಮಣ ಲಕ್ಷ್ಮೀಪತಿಯಾದ ಶಿವನಾರಾಯಣಗೆ ಸಮರ್ಪಿಸಿದೆ, ಶಿಕ್ಷಣಾರ್ಪಣ ಮಸ್ತಿಲಿ ನಾರಾಯಣನಿಗೆ ಸಮರ್ಪಣೆ ಮಾಡಿದ್ದೀನಿ, ಸಜ್ಜನರು ಇದನ್ನು ಸಂತೋಷದಲ್ಲಿ ಸಂತೋಷದಿಂದ ಸ್ವೀಕಾರ ಮಾಡಲಿ, ದೋಷಗಳೆನಿಸದಲ್ಲೇ ಕಾರಣ ದೋಷಗಳಿದ ಏನು ಆದ್ರೆ ದೋಷಗಳಿದೆ ಅಂತ ಹೇಳಿದ್ರೆ ನಾವು ಹೇಗೆ ಸ್ವೀಕಾರ ಮಾಡಬೇಕಂತ ಹೇಳಿದ್ರೆ ದೋಷಗಳು ಅನ್ನುವುದು ವಿನಮ್ರದಿಂದ ಹೇಳಿದ್ದಾರೆ. ಭಗವಂತನ ವಿಷಯಗಳಲ್ಲಿ ಹೇಳಿದರೆ ದೋಷಗಳು ಅಂತ ನಮಗೆ ತೋರಬಹುದು, ದೋಷಗಳು ಎಣಿಸದಲೇ ಅಂತ ಹೇಳಿದ್ರೆ ದೋಷಗಳಿದ್ದರೂ ಅದನ್ನು ಎಣಿಸಬೇಡಿ ಅಂತ ಮೇಲ್ನೋಟದ ಅರ್ಥ. ಆದ್ರೆ ದೋಷಗಳು ಎಣಿಸದಳೆ ಅಂದ್ರೆ ದೋಷಗಳಿದೆ ಅಂತ ನಿಮಗೆ ತೋರಬಹುದು, ಆದ್ರೆ ಆ ವಿಧವಾಗಿ ನೀವು ಎಣಿಸಬೇಡಿ, ಡೋಂಟ್ ಥಿಂಕ್ ಯಾಕಂತ ಹೇಳಿದ್ರೆ ಇಲ್ಲಿ ದೋಷಗಳಿಲ್ಲ, ಇದು ಭಗವಂತನ ವಿಷಯವನ್ನು ಆಚಾರ್ಯರು ಹೇಳಿದ ಮಾತುಗಳಿಗೆ ಅನುಗುಣವಾಗಿ ಹೇಳಲ್ಪಟ್ಟಿದ್ದಾದ ಕಾರಣದಿಂದ ದೋಷಗಳು ಇದ್ದಂತೆ ಕಾಣಬಹುದು, ಆದರೆ ದೋಷಗಳು ಇರೋದಿಲ್ಲ. ಅದನ್ನು ಎನಿಸದಲ್ಲಿ ಆ ವಿಧವಾಗಿ ದೋಷಗಳಿದೆ ಅಂತ ಭಾವನೆಯನ್ನು ಮಾಡದೆ ಕಾರುಣ್ಯದಲ್ಲಿ ಕರುಣಾಭಾವದಿಂದ ನಿತ್ಯವೂ ಕೂಡ ಇದನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ವಿನಮ್ರತೆಯಿಂದ 54ನೇ ಪದ್ಯದಲ್ಲಿ ಹೇಳಿದ ಮೇಲೆ ತಾವು ಇಷ್ಟುವರೆಗೂ ಹೇಳಿದಂತಹ ಗುಣತಾರತಮ್ಯ ಬೃಹತ್ತಾರತಮ್ಯ ಸಂಧಿಗಳಲ್ಲಿ ಹೇಳಿದಂತಹ ವಿಚಾರಗಳನ್ನು ಸಂಕ್ಷೇಪ ಮಾಡಿ ಒಂದು ಕಡೆ ಎರಡು ಶ್ಲೋಕಗಳಲ್ಲಿ ಎರಡು ಪದ್ಯಗಳಲ್ಲಿ ನೆಕ್ಸ್ಟ್ ಎರಡು ಪದ್ಯಗಳಲ್ಲಿ ಸಂಕ್ಷೇಪವಾಗಿ ತಾರತಮ್ಯವನ್ನು ಹೇಳ್ತಾರೆ. ಹೇಳುವ ಕ್ರಮ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಕ್ಷಗಳನ್ನು ಹೇಳೋದಿಲ್ಲ, ಮೋಸ್ಟ್ ಆಫ್ ದ ಕಕ್ಷಗಳನ್ನು ಹೇಳ್ತಾರೆ. ಪ್ರತಿಯೊಂದು ಕಕ್ಷದಲ್ಲಿ ಇರುವ ಎಲ್ಲ ದೇವತೆಗಳನ್ನು ಹೇಳೋದಿಲ್ಲ, ಸಿಂಬಾಲಿಕ್ ಆಗಿ ಒಬ್ಬರನ್ನು ಇಬ್ಬರನ್ನು ಹೇಳ್ತಾರೆ. ಸೊ ಅದನ್ನು ಮುಂಚೆ ಹೇಳಿದ ವಿಚಾರಗಳನ್ನು ನಾವು ಇಲ್ಲಿ ನೆನಪಿಗೆ ತಂದುಕೊಳ್ಳಕ್ಕೆ ಒಂತರಹ ಜಸ್ಟ್ ಎ ಬರ್ಡ್ಸ್ ವ್ಯೂ ಅಂತ ಆ ವಿಧವಾಗಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಏನ್ ಹೇಳಿದ್ದಾರೆ ಅಂತೇಳಿ 55ನೇ ಪದ್ಯ ಬೃಹತ್ತಾರತಮ್ಯ ಸಂಧಿಯಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಪೂಜೆ ಮಾಡುವಾಗ ತಾರತಮ್ಯ ಸಂಧಿ ಸ್ತೋತ್ರಗಳನ್ನು ಎಲ್ಲರೂ ಅನೇಕ ವಿಧವಾದ ಸ್ತೋತ್ರಗಳನ್ನು ಹೇಳುವಂತಹ ಒಂದು ಸಂಪ್ರದಾಯ ಇದೆ. ಸೊ ಅದನ್ನು ಇಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ನೋಡೋದೆ. ನಿರುಪಮ ಶ್ರೀ ವಿಷ್ಣು ಲಕುಮಿ ಸರಸಿದೋದ್ಭವ ವಾಯು ವಾಣಿ ಗರುಡ ಸಣ್ ಮಹಿಷಿಯರು ಪಾರ್ವತಿ ಶಕ್ರ ಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರವಾಹ ಸೂರ್ಯನು ವರುಣ ನಾರದ ವಹ್ನಿ ಸಪ್ತಾಂಗಿರರು ಮಿತ್ರ ಗಣೇಶ ಪೃಥು ಗಂಗಾ ಸ್ವಾಹ ಬುಧನು ಅಂತೇಳಿ ಇಲ್ಲಿ ಕೆಲವು ಕಕ್ಷಗಳನ್ನು ಆಲ್ಮೋಸ್ಟ್ 23ನೇ ಕಕ್ಷದ ಒಳಗಿರುವ ಎಲ್ಲರನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರನ್ನು ಎಲ್ಲ ಕಕ್ಷಗಳನ್ನು ಲಿಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ನಿರುಪಮ ಅಂತ ಹೇಳಿದ್ರೆ ಉಪಮಾರಹಿತನು, ಇನ್ಕಂಪೇರಬಲ್, ಪೀರ್ಲೆಸ್, ಸರ್ವೋತ್ತಮನಾದವನು ಅಂತ ಹೇಳಿ ತನಗೆ ಸಾಟಿ ಇಲ್ಲದವನು, ನಿರುಪಮನಾದಂತಹ ಸಾಟಿ ಇಲ್ಲದಂತಹ ಶ್ರೀ ವಿಷ್ಣು ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನು ಅವನು ಸರ್ವೋತ್ತಮನಾಗಿದ್ದಾನೆ. ಮೊದಲನೇ ಕಕ್ಷದಲ್ಲಿರುವವನು ಅದಾದ ಮೇಲೆ ಲಕ್ಷ್ಮಿ ನಿತ್ಯ ಮುಕ್ತಳ ಆದಂತಹ ನಿತ್ಯ ಅವಿಯೋಗಿನಿ ಆದಂತಹ ಲಕ್ಷ್ಮೀದೇವಿ ಲಕ್ಷ್ಮಿ. ಅದಾದ ಮೇಲೆ ಮೂರನೇ ಕಕ್ಷದಲ್ಲಿ ಸರಸಿಸೋದ್ಭವ ವಾಯು, ಸರಸಿಸ ಉದ್ಭವ, ತಾವರವೂರಿನಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ವಾಯುದೇವರು ಇವರಿಬ್ಬರು ಕೂಡ ಬ್ರಹ್ಮವಾಯುಗಳು ಮೂರನೇ ಕಕ್ಷದಲ್ಲಿ. ಅದಾದ ಮೇಲೆ ನಾಲ್ಕನೇ ಕಕ್ಷದಲ್ಲಿ ವಾಣಿ ಅಂತ ಹೇಳಿದ್ರೆ ಇಬ್ಬರು ಸರಸ್ವತಿ ಭಾರತಿ ಇಬ್ಬರು ಕೂಡ ಆ ಬ್ರಹ್ಮವಾಯುಗಳ ಪತ್ನಿಗಳಾದಂತಹ ಅವರು ಅವರಿಬ್ಬರು ಕೂಡ ನಾಲ್ಕನೇ ಕಕ್ಷದಲ್ಲಿದ್ದಾರೆ. ಅದಾದ ಮೇಲೆ ಐದನೇ ಕಕ್ಷದಲ್ಲಿ ಗರುಡ ಉಪಲಕ್ಷಣತೆಯ ಗರುಡ ಅಂತ ಹೇಳಿದ್ದಾರೆ. ಗರುಡ ಅಂತ ಹೇಳಿದ್ರೆ ಗರುಡ ಶೇಷರುದ್ರ ಮೂರು ಮಂದಿ ಕೂಡ ಐದನೇ ಕಕ್ಷ. ಅದಾದ ಮೇಲೆ ಷಣ್ ಮಹಿಷಿಯರು ಆರನೇ ಕಕ್ಷದಲ್ಲಿ ಷಣ್ ಮಹಿಷಿಯರು. ಅದಾದ ಮೇಲೆ ಏಳನೇ ಕಕ್ಷದಲ್ಲಿ ಪಾರ್ವತಿ ಅಂತ ಹೇಳಿದ್ರೆ ಪಾರ್ವತಿ ಅಂದ್ರೆ ಸಿಂಬಾಲಿಕ್ ಆಗಿ ಪಾರ್ವತಿ ಅಂತ ಹೇಳುವುದರ ಮೂಲಕವಾಗಿ ಸೌಪರ್ಣಿ ವಾರ್ಣಿ ಪಾರ್ವತಿ ಮೂರು ಜನನ್ನು ತಗೋಬೇಕು. ಅದಾದ ಮೇಲೆ ಎಂಟನೇ ಕಕ್ಷದಲ್ಲಿ ಶಕ್ರ ಸ್ಮರ ಇಂದ್ರ ಮನ್ಮಥಲು ಇಂದ್ರ ಕಾಮರು ಅವರು ಎಂಟನೇ ಕಕ್ಷದಲ್ಲಿದ್ದಾರೆ. ಅದಾದ ಮೇಲೆ ಪ್ರಾಣ ಅಹಂಕಾರ ಪ್ರಾಣ ಒಂಬತ್ತನೇ ಕಕ್ಷ. ಗುರು ಬೃಹಸ್ಪತಿ, ಗುರು ಅಂದ್ರೆ ಬೃಹಸ್ಪತಿಯೇ, ಇಲ್ಲಿ ಗುರು ಅಂದ್ರೆ ವಿಶೇಷವಾಗಿ ಗುರು ಅಂದ್ರೆ ದೇವತೆಗಳಿಗೆ ಗುರುವಾದಂತಹ ಬೃಹಸ್ಪತಿ ಅವರು ಹತ್ತನೇ ಕಕ್ಷದಲ್ಲಿದ್ದಾರೆ. ಸೊ ಬೃಹಸ್ಪತಿ ಅಂತ ಹೇಳಿದ್ರೆ ಹತ್ತನೇ ಕಕ್ಷದಲ್ಲಿ ಇರುವಂತಹ ಮಿಕ್ಕವರನ್ನು ಕೂಡ ಸ್ವಾಯಂಭವನು ದಕ್ಷ ಪ್ರದಾತ ಇವರೆಲ್ಲರನ್ನು ಕೂಡ ನಾವು ತಗೋಬೇಕು. ಸೊ ಇವರು ಹತ್ತನೇ ಕಕ್ಷದಲ್ಲಿರುವ ಎಲ್ಲರನ್ನು ಜಸ್ಟ್ ಒಬ್ಬರು ಬೃಹಸ್ಪತಿ ಅಂತ ಒಬ್ಬರನ್ನು ಮಾತ್ರ ಹೇಳಿದ್ದಾರೆ. ಅದಾದ ಮೇಲೆ ಹನ್ನೊಂದನೇ ಕಕ್ಷದಲ್ಲಿ ಇರುವಂತಹ ಪ್ರವಾಹವಾಯು ಪ್ರವಾಹವಾಯು. ಅದಾದ ಮೇಲೆ ಹನ್ನೆರಡನೇ ಕಕ್ಷದಲ್ಲಿ ಸೂರ್ಯ ಅಂತ ಹೇಳಿದ್ದಾರೆ. ಸೂರ್ಯ ಅಂದ್ರೆ ಸೂರ್ಯ ಚಂದ್ರ ಶತ್ರುಪ ಇವರೆಲ್ಲರನ್ನು ಕೂಡ ತಗೋಬೇಕು. ಸೊ ಇವರು ಹನ್ನೆರಡನೇ ಕಕ್ಷದಲ್ಲಿ ಇರುವಂತಹ ಅವರು ಸೂರ್ಯ ಮುಂತಾದವರು. ಅದಾದ ಮೇಲೆ ಹದಿಮೂರನೇ ಕಕ್ಷದಲ್ಲಿರುವಂತಹ ವರುಣ, ಹದಿನಾಲ್ಕನೇ ಕಕ್ಷದಲ್ಲಿರುವಂತಹ ನಾರದ ದೇವರು, ಅದಾದ ಮೇಲೆ ಹದಿನೈದನೇ ಕಕ್ಷದಲ್ಲಿ ವಹ್ನಿ ಅಗ್ನಿದೇವರು, ಸಪ್ತಾಂಗಿರರು ಅದಾದ ಮೇಲೆ ನೆಕ್ಸ್ಟ್ ಕಕ್ಷದಲ್ಲಿ ಹದಿನಾರನಲ್ಲಿ ಸಪ್ತಾಂಗಿರರು ಸಪ್ತರ್ಷಿಗಳು. ಅದಾದ ಮೇಲೆ ಹದಿನೇಳನೇ ಕಕ್ಷದಲ್ಲಿ ಮಿತ್ರ ಅಂದ್ರೆ ಮಿತ್ರ ಮುಂತಾದವರು, ಮಿತ್ರನಾಮಕ ಸೂರ್ಯ ಮುಂತಾದವರು. ಅದಾದ ಮೇಲೆ ಹದಿನೆಂಟನೇ ಕಕ್ಷದಲ್ಲಿ ಗಣೇಶ ಅಂತ ಹೇಳಿದ್ರೆ ಗಣೇಶ ಕುಬೇರ ವಿಶ್ವಕ್ಸೇನ ಮುಂತಾದವರೆಲ್ಲರೂ ಕೂಡ ಶೇಷತಸ್ತ್ರರು ಎಲ್ಲರನ್ನು ಕೂಡ ನಾವು ತಗೊಳ್ಳಬೇಕು. ಸೊ ಅದಾದ ಮೇಲೆ ಹತ್ತೊಂಬತ್ತನೇ ಕಕ್ಷದಲ್ಲಿರುವಂತಹ ಅವರೆಲ್ಲರನ್ನು ಕೂಡ ಗಂಗಾ ಪೃಥು ಅಂತ ಹೇಳುವುದರ ಮೂಲಕವಾಗಿ ಅವರನ್ನು ಹೇಳಿದ್ದಾರೆ. ಪೃಥು ಅಂತ ಹೇಳುವುದರ ಮೂಲಕವಾಗಿ ಕರ್ಮಜ ಕಕ್ಷೆಯನ್ನು ಹೇಳಿದಂತಾಯಿತು. ಅದಾದ ಮೇಲೆ ಗಂಗಾ ಅಂತ ಹೇಳುವುದರ ಮೂಲಕವಾಗಿ ಅದಾದ ಮೇಲೆ ಕಕ್ಷೆ ನೆಕ್ಸ್ಟ್ ಕಕ್ಷದಲ್ಲಿ ಇರುವಂತಹ ಅವರೆಲ್ಲರನ್ನು ಕೂಡ ಹೇಳಿ ಪುಷ್ಕರಾದಿಗಳನ್ನು ಹೇಳಿದಂತಾಯಿತು ಗಂಗಾ ಅಂತ ಹೇಳುವುದರ ಮೂಲಕವಾಗಿ. ಅದಾದ ಮೇಲೆ ಸ್ವಾಹಾದೇವಿ, ಅದಾದ ಮೇಲೆ ಬುಧ. ಇಲ್ಲಿ ಬುಧ 23ನೇ ಕಕ್ಷೆ, ಅದಾದ ಮೇಲೆ ಉಷಾದೇವಿಯನ್ನ ಅಧ್ಯಾಹಾರದಿಂದ 24ನೇ ಕಕ್ಷೆಯನ್ನು ಕೂಡ ನಾವು ಇಲ್ಲಿ 24ವರೆಗೂ ಹೇಳಿದ್ದಾರೆ ಅಂತೇಳಿ ಈ ಪದ್ಯದಲ್ಲಿ ನಾವು ನೋಡಬಹುದು. ಇಲ್ಲಿ ನಿರುಪಮಸಿ ವಿಷ್ಣು ಲಕ್ಷ್ಮಿ ಸರಸಿದೋದ್ಭವ ವಾಯುವಾಣಿ ಗರುಡ ಸನ್ ಮಹಿಷಿಯರು ಪಾರ್ವತಿ ಶಕ್ರಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರಭಹ ಸೂರ್ಯನು ವರುಣ ನಾರದ ವಹ್ನಿ ಸಪ್ತಾಂಗಿರರು ಮಿತ್ರ ಗಣೇಶ ಪೃಥು ಗಂಗಾ ಸ್ವಾಹ ಬುಧನು ಅಂತೇಳಿ ಆ ಕಕ್ಷೆಗಳ ಒಂದು ಸಂಕ್ಷೇಪವಾದಂತಹ ಭಾವವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಕಕ್ಷದಲ್ಲಿ ಬರುವವರನ್ನು 56ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತರುಣಿತನಯ ಸನೈಶ್ಚರನು ಪುಷ್ಕರನ ಅಜಾನದ ಚಿರಪಿತರು ಗಂಧರ್ವರೀರ್ವರು ದೇವಮಾನುಷ ಚಕ್ರವರ್ತಿಗಳು ನರರುಳುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದಾನ ಬಿಪೇ ಅಂತೇಳಿ ಇಲ್ಲಿ ತರುಣಿ ಅಂದ್ರೆ ಸೂರ್ಯ, ಸೂರ್ಯನ ಪುತ್ರನಾದ ಸನೈಶ್ಚರ, ಸನೈಶ್ಚರ ಶನಿದೇವರು ಸೂರ್ಯನ ಮಗನಾಗಿದ್ದಾರೆ. ಸೊ ತರುಣಿತನಯ ತರುಣಿ ಅಂತ ಕರೆಯ ತರುಣಿ ಅಂದ್ರೆ ಸೂರ್ಯ, ಸೂರ್ಯನ ಮಗನಾದಂತಹ ಸನೈಶ್ಚರನು 25ನೇ ಕಕ್ಷ. ಅದಾದ ಮೇಲೆ ಪುಷ್ಕರನು ಕರ್ಮದ ದೇವತೆಯ ಆದಂತಹ ಪುಷ್ಕರ. ಅದಾದ ಮೇಲೆ ಅಜಾನಜ, ಸೊ ಅಜಾನಜ ದೇವತೆಗಳು. ಅದಾದ ಮೇಲೆ ಚಿರಪಿತರು, ಚಿರಪಿತೃಗಳು. ಅದಾದ ಮೇಲೆ ಗಂಧರ್ವರಿರುವರು, ಗಂಧರ್ವರು ಅಂತ ಹೇಳಿದರೆ ದೇವಗಂಧರ್ವರು ಮಾನುಷ ಗಂಧರ್ವರು ಇಬ್ಬರನ್ನು ಕೂಡ ಇಲ್ಲಿ ಹೇಳಿದಂತಾಯಿತು. ಸೊ ಗಂಧರ್ವರು ಅಂತ ಹೇಳಿದರೆ ಅವರೆಲ್ಲರನ್ನೂ ತೋರ್ಕೋಬೇಕು. ಅದಾದ ಮೇಲೆ ಸೊ ದೇವಗಂಧರ್ವರು, ದೇವ ಮಾನುಷ ಗಂಧರ್ವರು, ದೇವಗಂಧರ್ವರು ಮನುಷ್ಯ ಗಂಧರ್ವರು. ಅದಾದ ಮೇಲೆ ಚಕ್ರವರ್ತಿಗಳು, ಚಕ್ರವರ್ತಿಗಳು. ನರರುಳುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದ ಅಂತೇಳಿ. ಸೊ ಮುಂದಿನ ಪದ್ಯದಲ್ಲಿ ನಮಗೆ ಗಣೇಶ 18ನೇ ಕಕ್ಷದಲ್ಲಾದ ಮೇಲೆ ಪೃಥು ಚಕ್ರವರ್ತಿ ಕರ್ಮದ ಕಕ್ಷೆ ಹೇಳಿದ ಮೇಲೆ ಗಂಗಾದೇವಿ ಅಂತ ಹೇಳಿದ ಪರ್ಜನ್ಯಾದಿಗಳು, ಪರ್ಜನ್ಯ ಗಂಗಾ ಮುಂತಾದವರ ಅವರ ಕಕ್ಷೆಯನ್ನು ದಟ್ ಈಸ್ ಆಕ್ಚುಲಿ 20ನೇ ಕಕ್ಷ, 20th ಕಕ್ಷೆ. ಅದಾದ ಮೇಲೆ 21ನೇ ಕಕ್ಷೆ ಕೆಲವು ದೇವತೆಗಳು, ಅಪ್ರಸಿದ್ಧ ದೇವತೆಗಳು. ಅದಾದ ಮೇಲೆ 22 ಸ್ವಾಹದೇವಿ, 20 ಸ್ವಾಹದೇವಿ ಅಂದ್ರೆ ಅಗ್ನಿ ಪತ್ನಿಯಾದ ಸ್ವಾಹದೇವಿ. ಅದಾದ ಮೇಲೆ 23ನಲ್ಲಿ ಬುಧದೇವರು. ಅದಾದ ಮೇಲೆ 24 ಉಷಾದೇವಿ, 25 ಅಲ್ಲಿವರೆಗೂ 24ವರೆಗೂ ಮುಂಚಿನ ಪದ್ಯ. ಇಲ್ಲಿ 25ನೇ ಕಕ್ಷೆಯಾದಂತಹ ಅಲ್ಲಿರುವಂತಹ ಸನೇಶ್ವರ ದೇವರನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಸನೇಶ್ವರ ದೇವತರು. ಅದಾದ ಮೇಲೆ ಕರ್ಮಾಧಿಪತಿಯಾದಂತಹ ಪುಷ್ಕರನು, ಅದಾದ ಮೇಲೆ ಅಜಾನಜ ದೇವತೆಗಳು, ಚಿರಪಿತೃಗಳು, ಗಂಧರ್ವರು ಅಂತ ಹೇಳಿದ್ರೆ ದೇವಗಂಧರ್ವರು ಮಾನುಷಗಂಧರ್ವರು ಇಬ್ಬರಿದ್ದರಾದ ಕಾರಣದಿಂದ ದೇವಗಂಧರ್ವರು ಮಾನುಷಗಂಧರ್ವರು ಅಂತ ಹೇಳುವುದಕ್ಕಾಗಿ ಗಂಧರ್ವರೀರ್ವರು ಇಬ್ಬರು ಗಂಧರ್ವರು ಇಬ್ಬರು ಕ್ಯಾಟಗರೀಸ್ ಯಾವುದು ದೇವ ಮಾನುಷ, ದೇವಗಂಧರ್ವರು ಮಾನುಷಗಂಧರ್ವರು. ಅದಾದ ಮೇಲೆ ಚಕ್ರವರ್ತಿಗಳು ಅದ ಕ್ಯಾಟಗರಿ. ಅದಾದ ಮೇಲೆ ನರೋತ್ತಮರು, ನರರುಳುತ್ತಮರು. ಇಲ್ಲಿ ಉತ್ತಮ ಮಧ್ಯಮ ಅಧಮ ಕರೆಸುವರು ಮಧ್ಯೋತ್ತಮರು ಅಂತೇಳಿ. ಸೊ ಇಲ್ಲಿ ಇವರ ಮನುಷ್ಯರಲ್ಲಿ ಉತ್ತಮರು ಮೋಕ್ಷಯೋಗ್ಯರು, ಮಧ್ಯಮರು ನಿತ್ಯ ಸಂಸಾರಿಗಳು, ಅಧಮರು ತಮಯೋಗ್ಯರು. ಸೊ ಇಲ್ಲಿ ಉತ್ತಮವಾದಂತಹ ಮನುಷ್ಯರನ್ನು ಮೋಕ್ಷಯೋಗ್ಯರನ್ನು ತಗೊಂಡ್ರೆ ಕೈವಲ್ಯ ಮಾರ್ಗಸ್ಥರಾದಂತಹ ಅವರು ಅಂದ್ರೆ ಮನುಷ್ಯೋತ್ತಮರನ್ನು ತಗೊಂಡು ಈ ವಿಧವಾಗಿ ಮೋಕ್ಷಯೋಗ್ಯರಾದಂತಹ ಜೀವರಾಶಿಗಳೆಲ್ಲ ಇದ್ದಾರೆ, ಅವರೆಲ್ಲರಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಆ ಎಲ್ಲ ಕಕ್ಷೆಗಳನ್ನು ತಾವು ಸ್ಮರಣೆಯನ್ನು ಮಾಡ್ತಾ ಜಗನ್ನಾಥ ದಾಸರು ಈ 56ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತರುಣಿತನಯ ಸನೈಶ್ಚರನು ಪುಷ್ಕರನಜಾನದ ಚಿರಪಿತರು ಗಂಧರ್ವರಿರುವರು ದೇವಮಾನುಷ ಚಕ್ರವರ್ತಿಗಳು ನರಲುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದಾನಪಿ. ಇಲ್ಲಿ ಈರೆರಡು ಜನ ಅಂತ ಹೇಳಿದ್ದಾರೆ. ಈರು ಎರಡು ಅಂದ್ರೆ 2 × 2 ನಾಲ್ಕು. ಯಾಕೆ ಈರೆರಡು ಜನ, ನಾಲ್ಕು ಕ್ಯಾಟಗರೀಸ್ ಏನು ಹೇಳಿದ್ದಾರೆ, ವಾಟ್ ಈಸ್ ದಿಸ್ ಮೆಂಟ್ ಬೈ 4 ಕ್ಯಾಟಗರೀಸ್ ಅಂತ ಹೇಳಿದರೆ, ಈ ನಾಲ್ಕು ಕ್ಯಾಟಗರೀಸ್ ಹೇಗೆ ಅಂತ ಹೇಳಿದರೆ, ಮೊದಲನೇ ಕಕ್ಷದಲ್ಲಿ ಹಿಡ್ಕೊಂಡು ಶೇಷದಸಿರುವಂತಹ ಪರ್ಯಂತ ಅಂದ್ರೆ 18ನೇ ಕಕ್ಷದಲ್ಲಿ ವರೆಗೂ ಅಷ್ಟುವರೆಗೂ ಇರುವಂತಹ ಒಂದು ಕ್ಯಾಟಗರಿ. ಅದಾದ ಮೇಲೆ ಇವರು ತಾತ್ವಿಕ ದೇವತೆಗಳ, ಮೋಸ್ಟ್ ಆಫ್ ದೆಮ್ ಆರ್ ತತ್ವಾಭಿಮಾನಿ ದೇವತೆಗಳು. ಅದಾದ ಮೇಲೆ ಆ 19ನೇ ಕಕ್ಷದಿಂದ ಕರ್ಮ ಅಧಿಪತಿಯಾದಂತಹ ಪುಷ್ಕರಣವರೆಗೆ ಇರುವಂತಹ 26ನೇ ಕಕ್ಷದಲ್ಲಿ ಇರುವಂತಹ ಅದು ಇನ್ನೊಂದು ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ. ಅದಾದ ಮೇಲೆ ಅಜಾನಜ ದೇವತೆಗಳನ್ನು ಹಿಡಿಕೊಂಡು ದೇವಗಂಧರ್ವರವರೆಗಿರುವಂತಹ ಅವರು, ಇವರು ಇವರೆಲ್ಲರೂ ಕೂಡ ಸಾಂಶರು. ಸೊ ಮೊದಲು 3 ಕ್ಯಾಟಗರೀಸ್, ಫಸ್ಟ್ ಅಪ್ ಟು 18, ಅದಾದ ಮೇಲೆ 26ವರೆಗೂ, ಅದಾದ ಮೇಲೆ ದೇವಗಂಧರ್ವರವರೆಗೂ ಇರುವಂತಹ ಕ್ಯಾಟಗರೀಸ್. ಇವರೆಲ್ಲರೂ ಕೂಡ ಸಾಂಶಜೀವರು ಅಂದ್ರೆ ದೇ ಕೆನ್ ಟೇಕ್ ಮಲ್ಟಿಪಲ್ ಬಾಡೀಸ್, ಒಂದು ದೇಹಕ್ಕಿಂತಲೂ ಅಧಿಕ ದೇಹವನ್ನು ಒಂದೇ ಕಾಲ ಅಂದ್ರೆ ಜೀವ ಪ್ರಕಾಶತ್ವೇನ ಜೀವವನ್ನು ಬೇರೆ ಬೇರೆ ಕಡೆ ಇರುವಂತಹವರು. ಈಗ ಉದಾಹರಣೆಗೆ ತಗೊಂಡ್ರೆ ಇಂದ್ರದೇವರು, ಆ ಇಂದ್ರದೇವರಲ್ಲಿ ಇಂದ್ರದೇವರಿದ್ರು ಆ ಜೀವ ಇತ್ತು. ಅದೇ ಇದು ಅರ್ಜುನ ಆಗಿದ್ರೆ ಅರ್ಜುನ ಇಂದ್ರ ಬೇರೆ ಬೇರೆಯಾಗಿ ಎರಡು ದೇಹಗಳಿತ್ತು. ಅದೇ ವಿಧವಾಗಿ ಈ ಇಷ್ಟುವರೆಗೂ ಕೂಡ ಅಂದ್ರೆ ದೇವಗಂಧರ್ವರವರೆಗೂ ಕ್ಯಾಟಗರಿವರೆಗೂ ಪರಮಾತ್ಮನ ಹೇಳಿಕೊಂಡು ದೇವಗಂಧರ್ವರು ಇರುವಂತಹ ಕ್ಯಾಟಗರಿನಲ್ಲಿ ಅವರೆಲ್ಲರೂ ಕೂಡ ಸಾಂಶಜೀವರು, ಮೋರ್ ದ್ಯಾನ್ ಒನ್ ಬಾಡಿ ಏಕಕಾಲದಲ್ಲಿ ತಗೊಳ್ಳಕ್ಕೆ ಶಕ್ತಿ ಉಳ್ಳವರಾಗಿದ್ದಾರೆ, ಅವರನ್ನು ಸಾಂಶಜೀವರು ಅಂತ ಕರೀತಾರೆ. ಅದಾದ ಮೇಲೆ ನಾಲ್ಕನೇ ಕ್ಯಾಟಗರಿ ಮಾನುಷ ಗಂಧರ್ವರನ್ನು ಹಿಡ್ಕೊಂಡು ತೃಣಾಂತವರೆಗೂ ಮೋಕ್ಷಯೋಗ್ಯರಾದವರು, ಇದು ಫೋರ್ತ್ ಕ್ಯಾಟಗರಿ. ಈ ನಾಲ್ಕು ಭಾಗ ಸ್ಥೂಲವಾಗಿ ನಾಲ್ಕು ವಿಧವಾಗಿ ಭಾಗ ಮಾಡಬಹುದಾದ ಕಾರಣದಿಂದ ಈ ಎರಡು ಜನ ಅಂತ ಹೇಳಿದ್ದಾರೆ. ಸೊ ಈ ನಾಲ್ಕು ಕ್ಯಾಟಗರಿಯಲ್ಲಿರುವಂತಹವರು ತೃಣಾಂತ ಮತ್ತೆ ಜಗನ್ನಾಥದಾಸರು, ಅವರು ತೃಣದಾಂತ ಜೀವರಿಗಿಂತಲೂ ಮೇಲಿದ್ದವರು. ಅವರು ಮತ್ತೆಲ್ಲರಿಗೂ ಕೂಡ ನಮಿಪೆ ಆನಮಿಪೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಚೆಂದಾಗಿ ವಂದನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮಕ್ಕಿಂತ ಕಳಗಿರುವವರಿಗೆ ನಮಸ್ಕಾರ ಹೇಗೆ ಮಾಡುವುದಕ್ಕಾಗತ್ತೆ ಅಂತ ಒಂದು ಸಂಶಯ ಬರುತ್ತೆ. ಆದರೆ ನಾವಿಲ್ಲಿ ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದೆ ಏನಂತ ಹೇಳಿದ್ರೆ, ಇವರು ಕ್ಯಾಟಗರೀಸ್ ಅನ್ನು ಹೇಳಿದ್ರೆ ಅದಕ್ಕೆ ಈ ಎರಡು ಜನ ಈ ನಾಲ್ಕು ಕ್ಯಾಟಗರೀಸ್ ಇಂದ ಕ್ಯಾಟಗರೀಸ್ ಮಾಡಿದ್ದು ಯಾರು, ಪರಮಾತ್ಮ ಮಾಡಿದ್ದಾನೆ. ಈ ವಿಧವಾಗಿ ಈ ತಾರತಮ್ಯವನ್ನು ನಿರ್ದೇಶ ಮಾಡ ತಾರತಮ್ಯಾನುಗುಣವಾಗಿ ಆ ತಾರತಮ್ಯ ಮೈಂಟೈನ್ ಮಾಡ್ತಾ ಇರುವ ಪರಮಾತ್ಮ ಕಾರಣದಿಂದ ಈ ನಾಲ್ಕು ಕ್ಯಾಟಗರೀಸ್ ಅಂತ ಹೇಳುವುದರ ಮೂಲಕವಾಗಿ ಅಂತರ್ಯಾಮಿ ರೂಪೇಣ ಇರುವಂತಹ ಪರಮಾತ್ಮನನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನಮಿಪೆ ಚೆನ್ನಾಗಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಆ ಮುಕ್ತಿಯೋಗ್ಯರಾದ ದೇವರಾಶಿಗಳಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹ ಪರಮಾತ್ಮನನ್ನು ಇವರೆಲ್ಲರ ಒಳಗೂ ಕೂಡ ಕಾಣಿ ನಮಸ್ಕಾರ ಅವರನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮನ ಸ್ಮರಣೆಯನ್ನು ಈ ತಾರತಮ್ಯ ಭಾವವನವನ್ನು ಮನಸ್ಸಿಗೆ ತಂದುಕೊಂಡು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕೊನೆ ಪದ್ಯವಾಗಿ 57ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸಾರಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವ ನರಿತು ಪಠಿಸುವ ಸೂರಿಗಳಿಗೆ ಅನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ ಕಮಲದಲು ಯೋಗ್ಯತೆಗಳರಿತು ಅಂತ ಹೇಳ್ತಾ ಇದ್ದಾರೆ. ಸಾರಭಕ್ತಿ ಜ್ಞಾನದಿ, ಸಾರವಾದಂತಹ ಭಕ್ತಿ ಜ್ಞಾನ ಅದು ಸ್ಥೂಲವಾಗಿರುವಂತಹ ಅರ್ಥ ಅಂದ್ರೆ ಎಲ್ಲದ ವೇದ ಉಪನಿಷತ್ತುಗಳ ಸಾರಭೂತವಾದಂತಹ ಭಕ್ತಿ ಜ್ಞಾನಗಳಿಂದ ಬೃಹತ್ ತಾರತಮ್ಯವನ್ನು ಅರಿಬೇಕು ಒಂದು. ಇಲ್ಲ ಸಾರ ಅಂತ ಹೇಳಿದ್ರೆ ಸಾರನಾದವನು ಭಗವಂತ, ಸಾರನಾದ ಭಗವಂತನಲ್ಲಿ ಭಕ್ತಿ ಜ್ಞಾನ, ಸಾರನಲ್ಲಿ ಭಕ್ತಿ ಜ್ಞಾನ ಅಂತ ಹೇಳಿದ್ರೆ ಸಾರ ಅಂದ್ರೆ ಭಗವಂತ ಅಂತ ಅರ್ಥ ಮಾಡಿದಾಗ ಸಾರನಲ್ಲಿ ಭಗವಂತನಲ್ಲಿ ಭಕ್ತಿ ಜ್ಞಾನಗಳನ್ನು ಮಾಡಬೇಕು. ಇಲ್ಲ ಸಾರವಾದಂತಹ ಭಕ್ತಿ ಜ್ಞಾನಗಳನ್ನು, ಸಾರ ಅನ್ನೋದು ವಿಶೇಷವಾಗಿ ತಗೊಂಡ್ರೆ ಸಾರವಾದಂತಹ ಸಾರಭೂತವಾದಂತಹ ಭಕ್ತಿ ಜ್ಞಾನಗಳಿಂದ, ಇಲ್ಲ ಸಾರಭೂತನಾದ ಪರಮಾತ್ಮನಲ್ಲಿ ಭಕ್ತಿ ಜ್ಞಾನಗಳನ್ನು ಇಟ್ಟು ಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವನ್ನು ಆ ವಿಧವಾಗಿ ಭಕ್ತಿ ಭಗವಂತನಲ್ಲಿ ಭಕ್ತಿ ತೋರಿಸಿ ಭಗವಂತನಲ್ಲಿ ಜ್ಞಾನವನ್ನು ತೋರಿಸಿದಾಗ ಭಗವಂತನ ಅನುಗ್ರಹದಿಂದ ಈ ಬೃಹತ್ ತಾರತಮ್ಯದ ಜ್ಞಾನವು ಒಂದು ಬುದ್ಧಿಗೆ ಬರುತ್ತೆ, ತಿಳುವಳಿಕೆಗೆ ಬರುತ್ತೆ. ಅಂತಹ ಬೃಹತ್ ತಾರತಮ್ಯವನ್ನು ಅರಿತು ತಿಳಿದವರಾಗಿ ಪಠಿಸುವ ಪಠನೆ ಮಾಡುವಂತಹ ಶಾಸ್ತ್ರಾಧ್ಯಯನವನ್ನು ಮಾಡುವಂತಹ ಸೂರಿಗಳಿಗೆ ಜ್ಞಾನಿಗಳಿಗೆ ಅನುದಿನದಿ ಪ್ರತಿದಿನವೂ ಕೂಡ ಪುರುಷಾರ್ಥಗಳ ಪೂರೈಸಿ ಪುರುಷಾರ್ಥಗಳನ್ನು ಪೂರ್ತಿಗೊಳಿಸುತ್ತಾನೆ ಪರಮಾತ್ಮ. ಪುರುಷಾರ್ಥಗಳೇನು? ಧರ್ಮಾರ್ಥ ಕಾಮಮೋಕ್ಷಗಳು. ನಮಗೆ ಇಲ್ಲಿ ಮುಂಚೆ ಇದು 53ನೇ ಪದ್ಯದಲ್ಲಿ ಬರುವ ಅಲ್ಲಿ ಒಂದು ಕಡೆ ಬರುತ್ತೆ, ಅಲ್ಲಿ ಏನಂತ ಹೇಳಿ ಬರುತ್ತೆ ಅಂತ ಹೇಳಿದ್ರೆ 51ನಲ್ಲಿ, ಇವರು ಮುಕ್ತಿಗೆ ಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿ ಧರ್ಮ ಕಾಮಾರ್ಥ ತ್ರಿವಿಧ ಫಲಗಳ ನಪೇಕ್ಷಿಸದೆ ಅಂತೇಳಿ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥ ಸಂಕಲ್ಪ ಮಾಡುವಾಗ ಹೇಳ್ತಾರೆ ನಾಲ್ಕು ಪುರುಷಾರ್ಥಗಳು ಸಿದ್ಧಿ ಆಗುವುದಕ್ಕಾಗಿ, ಆದರೆ ಧರ್ಮಾರ್ಥ ಕಾಮಗಳನ್ನು ಅಪೇಕ್ಷೆ ಮಾಡಕೂಡದು ಅಂತ ಹೇಳಿದ್ದಾರೆ 51ನಲ್ಲಿ. ಇಲ್ಲಿ ಮತ್ತು ಪುರುಷಾರ್ಥಗಳನ್ನು ಪೂರೈಸಿ ಅಂದ್ರೆ ನಾಲ್ಕು ಪುರುಷಾರ್ಥಗಳನ್ನು ಪೂರ್ತಿಗೊಳಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಧರ್ಮಾರ್ಥ ಕಾಮಗಳು ಇರಬೇಕೋ ಇರಕೂಡದೋ, ಕೇವಲ ಮೋಕ್ಷದ ಅಭಿಲಾಷೆ ಇರಬೇಕಾ, ಇಲ್ಲ ಧರ್ಮಾರ್ಥ ಕಾಮಗಳ ಅಭಿಲಾಷೆಯೂ ಇರಬಹುದಾ ಇರಕೂಡದ ಅಂತ ಸಂದೇಹ ಬರುತ್ತೆ. ಇರಕೂಡದಂತ ಹೇಳಿದ್ರೆ ಮತ್ತೆ ಪುರುಷಾರ್ಥಗಳನ್ನು ಪೂರೈಸಿ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಪುರುಷಾರ್ಥಗಳನ್ನು ಪೂರ್ತಿಗೊಳಿಸುತ್ತಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವೆಲ್ಲ ಬೇಕು ಅಂತ ಹೇಳಿದಂಗಾಗತ್ತೆ, ಬೇಡವೋ ಬೇಕೋ ಅಂತ ಸಂಶಯ ಬರುತ್ತೆ. ಅದಕ್ಕೆ ಸಮಾಧಾನ ಅಂತ ಹೇಳಿದ್ರೆ 51ನೇ ಪದ್ಯದಲ್ಲಿ ಹೇಳಿದಂತೆ ಪುರುಷಾರ್ಥಗಳು ಅಪೇಕ್ಷಿಸದೆ ಅಂತ, ಅಂದ್ರೆ ಧರ್ಮಾರ್ಥ ಕಾಮಗಳನ್ನು ನೀವು ಅಪೇಕ್ಷೆ ಮಾಡಬೇಡಿ, ಭಗವಂತನೇ ಕೊಡ್ತಾನೆ. ಇದು ಹೇಗಂದ್ರೆ ನಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ, ಅಲ್ಲಿ ಬಂದಂತೆ ಹೇಗಾದರೆ ಯಾವನರ್ಥ ಯಾವನುದಪಾನೆ ಅಂತ ಹೇಳಿ ಸಂಪ್ಲುತೋದಕ್ಕೆ ಅಂತ ಹೇಳಿ ಬರುವಾಗ ಅಲ್ಲಿ ನಮಗೆ ಬಾವಿಯ ನೀರನ್ನು ನಾವು ಆ ಯಾವ್ಯಾವ ಪ್ರಯೋಜನಗಳು ಬರುತ್ತೋ ಅವೆಲ್ಲವೂ ಕೂಡ ದೊಡ್ಡ ಜಲಾಶಯದಲ್ಲಿ ಎಲ್ಲ ಪ್ರಯೋಜನಗಳು ಬರುತ್ತೆ. ನಾವು ಕೇಳಬೇಕಾಗಿದ್ದಿಲ್ಲ, ಭಗವಂತನ ಮೋಕ್ಷ ಒಂದೇ ಕೇಳಿದ್ರೆ ಸಾಕು, ಅದು ಕೂಡ ಕೇಳಬೇಕಾಗಿದ್ದಿಲ್ಲ. ಆದ್ರೆ ಮೋಕ್ಷದ ಅಭಿಲಾಷೆ ಮಾಡಿದರೂ ತಪ್ಪಿಲ್ಲ, ಆದ ಕಾರಣದಿಂದ ಮೋಕ್ಷದ ಅಭಿಲಾಷೆ ಮಾಡಿದ್ರೆ ನಮಗೆ ಬಂಧನಕ್ಕೆ ಒಳಗಾಗುವುದಿಲ್ಲ. ಧರ್ಮಾರ್ಥ ಕಾಮಗಳನ್ನು ಅಭಿಲಾಷೆ ಮಾಡದೇನೆ ಭಗವಂತ ಕೊಡ್ತಾನೆ. ಸೊ ಅಪೇಕ್ಷದೇ ಇರಬೇಕು, ಆವಾಗ ಕೂಡ ಪರಮಾತ್ಮ ಪೂರೈಸುತ್ತಾನೆ ಅನ್ನುವ ದೃಷ್ಟಿಯಿಂದ ಅಂತಹ ಜ್ಞಾನಿಗಳಾದವರು ಪುರುಷಾರ್ಥಗಳನ್ನು ಬೇಡಕೂಡದು. ಆ ಜ್ಞಾನಿಗಳಾದವರು ಬೇಡದೇ ಇದ್ದರೂ ಕೂಡ ಅದನ್ನು ಪೂರೈಸುತ್ತಾನೆ ಪರಮಾತ್ಮ, ಪೂರ್ತಿ ಕೊಳಿಸುತ್ತಾನೆ. ಯಾಕೆಂದರೆ ಕಾರುಣಿಕ ಕರುಣಾಪೂರ್ಣನಾದ ಪರಮಾತ್ಮ ಅವನ್ನು ಅಪೇಕ್ಷೆ ಮಾಡದೇ ಇದ್ದರೂ ಕೂಡ ಪುರುಷಾರ್ಥಗಳನ್ನು ಪೂರ್ತಿ ನಮಗೆ ಪೂರೈಸುತ್ತಾನೆ. ಮರುತ ಅಂತರಾತ್ಮಕ ವಾಯುದೇವರ ಅಂತರ್ಗತನಾದಂತಹ ಅಂತರ್ಯಾಮಿಯಾದ ಅಂತರಾತ್ಮಕನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನು ಮರುದಾಂತರಾತ್ಮಕ ಮಾರಮಣ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣ ಜಗನ್ನಾಥ ವಿಠಲ ಜಗತ್ತಿಗೆ ನಾಥನಾದಂತಹ ಈ ವಿಠಲ ದೇವರು ತೋರಿಕೊಂಬನು ಹೃತ್ಕಮಲದಲ್ಲೂ ಯೋಗ್ಯತೆಗಳರಿತು. ಆಯಾ ಭಕ್ತ ಜನರ ಯೋಗ್ಯತೆಗಳನ್ನು ತಿಳಿದವನಾಗಿ ಅವರವರ ಹೃತ್ಕಮಲದಲ್ಲಿ ತಾನು ತೋರಿಸಿಕೊಡುತ್ತಾನೆ. ಅಂದ್ರೆ ಏನು, ಅಪರೋಕ್ಷ ಜ್ಞಾನ ಸಿದ್ಧ ಆಗುತ್ತೆ. ಅಂದ್ರೆ ಬಿಂಬರೂಪ ಸಾಕ್ಷಾತ್ಕಾರವಾಗುತ್ತೆ. ಬಿಂಬರೂಪ ಸಾಕ್ಷಾತ್ಕಾರವೇ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನವಾದಾಗ ಜ್ಞಾನದ ಒಂದು ಉತ್ಕೃಷ್ಟ ಸ್ಥಿತಿಯನ್ನು ಮಾನವ ಅಂತಹ ಯೋಗ್ಯನಾದವನು ಪಡೆಯುತ್ತಾನೆ. ಅಂತಹ ಸ್ಥಿತಿಯಲ್ಲಿ ಭಗವಂತ ಅನುಗ್ರಹ ಮಾಡಿ ಅವನನ್ನು ಮೋಕ್ಷ ಮಾರ್ಗದಲ್ಲಿ ಇನ್ನಿಷ್ಟು ಬೇಗ ಕರ್ಕೊಂಡು ಹೋಗ್ತಾನೆ. ಆ ಕಾರಣದಿಂದ ಈ ಅಪರೋಕ್ಷ ಜ್ಞಾನ ಸಿದ್ಧಿಗೆ ಈ ತಾರತಮ್ಯದ ಜ್ಞಾನ ಒಂದು ಮುಖ್ಯವಾದ ಅಂಶವಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದೆ. ಶಾರಭಕ್ತಿ ಜ್ಞಾನದ ಬೃಹತ್ ತಾರತಮ್ಯವನ್ನರಿತು ಪಠಿಸುವ ಸೂರಿಗಳಿಗೆ ಜ್ಞಾನಿಗಳಿಗೆ, ಸೂರಿಗಳಿಗೆ ಅಂದ್ರೆ ಜ್ಞಾನಿಗಳಿಗೆ, ಸೂರಿಗಳಿಗನು ದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ ಕಮಲದೊಳು ಯೋಗ್ಯತೆಗಳರಿತು ಅಂಥೇಳಿ ಕಮಲದಲ್ಲಿ ಹೃದಯ ಕಮಲದಲ್ಲಿ ಪರಮಾತ್ಮ ಕಾಣಿಸಿಕೊಡ್ತಾನೆ. ಅಪರೋಕ್ಷ ಜ್ಞಾನವಾಗತ್ತೆ ಅಂಥೇಳಿ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಸಂಧಿ ಮುಗೀತು. ನಾವು ನೆಕ್ಸ್ಟ್ ಸಂಧಿಯಲ್ಲಿ ಒಂದು ಪದ್ಯವನ್ನು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರರಿ ಕೇಳುವುದು. ನೆಕ್ಸ್ಟ್ ಇದು 22ನೇ ಸಂಧಿಗೆ ಸಕಲ ದುರಿತ ನಿವಾರಣ ಸಂಧಿ ಅಂತ ಕೆಲವು ಪುಸ್ತಕಗಳಲ್ಲಿ, ಇಲ್ಲ ಭಕ್ತಾಪರಾಧ ಸಹಿಷ್ಣು ಸಂಧಿ, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಹೆಸರಿರಬಹುದು. ಆ ಸಂಧಿ ನಂಬರ್ ಕೂಡ 22 ಇಲ್ಲದೆ 16, 18 ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ನಂಬರ್ ಇರಬಹುದು. ಸೊ ಯಾವ್ದಿದ್ರು ಕೂಡ ಈ ಸಂಧಿಯ ಹೆಸರು ಸಕಲ ದುರಿತ ನಿವಾರಣ ಸಂಧಿ, ಇಲ್ಲ ಭಕ್ತಾಪರಾಧ ಸಹಿಷ್ಣು ಸಂಧಿ. ಸಕಲ ದುರಿತಗಳಂದ್ರೆ ಪಾಪಗಳು, ಸಮಸ್ತ ಪಾಪಗಳನ್ನು ನಿವಾರಣೆ ಮಾಡುವಂತಹ ಸಂಧಿ. ಭಕ್ತ ಅಪರಾಧ ಸಹಿಷ್ಣು ಸಂಧಿ, ಭಕ್ತರು ಮಾಡಿದ ಅಪರಾಧಗಳನ್ನು ಸಹನೆ ಮಾಡುವಂತಹ ಸಂಧಿ. ಅಂದ್ರೆ ಏನು, ಅವರ ಸಮಾಚಾರವನ್ನು ಅವರ ವಿಷಯಗಳನ್ನು ಹೇಳುವಂತಹ ಸಂಧಿ. ಸಕಲ ದುರಿತಗಳನ್ನು ಪಾಪಗಳನ್ನು ನಿವಾರಣೆ ಮಾಡುವಂತಹ ವಿಷಯಗಳನ್ನು ನಮಗೆ ತಿಳಿಸುವ ಸಂಧಿ. ಅದೇ ವಿಧವಾಗಿ ಭಕ್ತರು ಮಾಡಿದಂತಹ ಅಪರಾಧಗಳನ್ನು ಸಹನೆ ಮಾಡಿ ಅವರನ್ನು ಪರಮಾತ್ಮ ಅನುಗ್ರಹ ಮಾಡಿದಂತಹ ಉದಂತಗಳು, ವಿಚಾರಗಳು, ಆ ಭಗವಂತನ ಲೀಲಾ ಕಥೆಗಳನ್ನು ನಮಗೆ ತಿಳಿಸುವಂತಹ ಸಂಧಿಯಾಗಿದೆ ಅಂಥೇಳಿ ಈ ಸಂಧಿಯ ಹೆಸರು. ಅಲ್ಲಿ ಪರಮಾತ್ಮ ಇದು ನಮಗೆ ಒಂದು ವಿಧವಾಗಿ ಕರುಣಾಸಂಧಿಯನ್ನು ನೋಡಿದ್ವಿ. ಕರುಣಾಸಂಧಿಯಲ್ಲಿ ಹೇಳಿದಂತಹದ್ದೇ ಕರುಣಾಸಂಧಿಯಲ್ಲಿ ಅಲ್ಲಿ ಕೆಲವು ಸಮಾಚಾರಗಳನ್ನು ಹೇಳಿದ್ದಾರೆ. ಆ ಸಂಧಿಯಲ್ಲಿ ಹೇಳಿದ ವಿಷಯಗಳು ಕೆಲವು ಬರುತ್ತೆ, ಆದರೆ ಅಲ್ಲಿ ಹೇಳದೇ ಇರುವಂತಹ ವಿಷಯಗಳು ಕೆಲವು ಬರುತ್ತೆ. ಈ ಸಂಧಿ ಅಲ್ಲಿ ಭಗವಂತನ ಕರುಣೆ ನಿಂದ ಮೊದಲಿಟ್ಟು, ಅಂದ್ರೆ ಮೊದಲು ಭಗವಂತನ ಮಂಗಳಾಚರಣ ಸಂಧಿಯಲ್ಲಿ ಭಗವಂತನ ಸ್ತೋತ್ರವನ್ನು ಪ್ರಾರ್ಥನೆಯನ್ನು ಮಾಡಿ ಆಯಿತು. ಅದಾದ ಮೇಲೆ ಭಗವಂತನ ಕರುಣೆಯಿಂದ, ಯಾಕಂದ್ರೆ ನಾವು ಸಹ ಒಂದು ಪಠನೆ ಮಾಡಬೇಕಂದ್ರೆ ಭಗವಂತನ ಕರುಣೆ ಇದೆ ಅಂತ ಹೇಳಿದಾಗ ನಾವು ಒಂದು ಗ್ರಂಥದಲ್ಲಿ ಪಠನೆ ಮಾಡಲಿಕ್ಕೆ ಉದ್ಯುಕ್ತರಾಗ್ತೀವಿ. ಅದೇ ವಿಧವಾಗಿ ಆ ಕರುಣಾ ಸಂಧಿಯನ್ನು ನೋಡಿದಾಗ ನಮಗೆ ಒಂದು ಅಪೇಕ್ಷೆ ಬರುತ್ತೆ, ಭಗವಂತನ ಈ ಹರಿಕಥಾನುಸಾರವನ್ನು ಓದಬೇಕನ್ನೋ ಅಪೇಕ್ಷೆ ಬರುತ್ತೆ. ಅದರಲ್ಲಿ ಇಷ್ಟುವರೆಗೂ ಓದಿದ ಮೇಲೆ ಈ ತಾರತಮ್ಯವನ್ನು ತಿಳಿದ ಮೇಲೆ, ಆ ತಾರತಮ್ಯಕ್ಕೆ ಅನುಗುಣವಾದ ಆ ಜ್ಞಾನ ಪಡೆದ ಮೇಲೆ ನಮಗೆ ಅಂತಹ ತಾರತಮ್ಯ ಜ್ಞಾನದಿಂದ ಭಗವಂತ ಎಂತಹ ಕರುಣೆಯನ್ನು ತೋರಿಸ್ತಾನಂತೇಳಿ ಮತ್ತೊಮ್ಮೆ ನಮಗೆ ಆ ಕರುಣಾಭಾವವನ್ನು ತೋರಿಸಿಕೊಡುವಂತಹ ಸಂಧಿ. ಇಲ್ಲಿ ಶ್ರೀಲಕ್ಷ್ಮಿ ವಲ್ಲಭಗೆ ಸಮ ಕರುಣಾಳುಗಳನ್ನ ಕಾಣೆ ನೆಲ್ಲಿ ಕುಚೇಲ ನವಲಿಗೆ ಮೆಚ್ಚಿ ಕೊಟ್ಟನು ಸಕಲ ಸಂಪದವ ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾಸಾಂದ್ರ ಅಂತ ಹೇಳಿ ಇಲ್ಲಿ ಮೂರು ಜನದ ವಿಚಾರವನ್ನು ಹೇಳ್ತಾರೆ. ಒಂದು ಕುಚೇಲನದು, ಇನ್ನೊಂದು ಪಾಂಚಾಲಿ ದ್ರೌಪದಿ ದೇವಿದು, ಮೂರನೆಯದು ಪ್ರಹ್ಲಾದನು. ಆ ಮೂರು ಜನನ್ನು ಪರಮಾತ್ಮ ಒಲಿದಂತಹ ಕಾಪಾಡಿದಂತಹ ಕರುಣಾಳುವಾದ ಪರಮಾತ್ಮನ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನಿಗೆ ಸಮನಾದಂತಹ ಕರುಣಾಳುಗಳನ್ನು ನಾ ಕಾಣೆನೆಲ್ಲಿ, ನಾನು ಎಲ್ಲಿ ಕಾಣುವುದಿಲ್ಲ. ಸರ್ವೋತ್ತಮನಾದ ಪರಮಾತ್ಮನು ಸರ್ವ ಕರುಣಾಮಯನಾಗಿದ್ದಾನೆ. ಆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ಹತ್ರ ಹೋಗಬೇಡಿ. ಪರಮಾತ್ಮನ ಸಹಿತವಾಗಿ ಅಂಗತ್ವೇನ ಬೇರೆಯವರ ಹತ್ರ ಹೋಗಿರಿ ಹೊರತು ಪರಮಾತ್ಮನನ್ನು ಬಿಟ್ಟು ಬಿಟ್ಟು ಬೇರೆಯವರಿಗೆ ಹತ್ರ ಹೋಗಬೇಡಿ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಶ್ರೀ ಲಕ್ಷ್ಮಿ ವಲ್ಲಭಗೆ ಸಮ ಕರುಣಾಳುಗಳ ನಾ ಕಾಣೆನು ಎಲ್ಲಿ. ಕುಚೇಲನ ಅವಲಿಗೆ ಮೆಚ್ಚಿ, ಕುಚೇಲ ಕೊಟ್ಟಿದಂತಹ ಅವಲಕ್ಕಿಗೆ ಮೆಚ್ಚಿ ಕೊಟ್ಟನು ಸಕಲ ಸಂಪದವ. ಕುಚೇಲ ಒಂದು ಅವಲಕ್ಕಿ ಕೊಟ್ಟಿದ್ದಕ್ಕೆ ಅಷ್ಟು ಮಾತ್ರಕ್ಕೆ ಸಮಸ್ತ ಸಂಪತ್ತನ್ನು ಕೊಟ್ಟಿದ್ದಾನೆ. ಏನಂದ್ರೆ ಅವಲಕ್ಕಿ ಕೊಟ್ಟು ಬಿಟ್ಟರೆ ಪರಮಾತ್ಮ ಸಂಪತ್ತನ್ನು ಕೊಟ್ಟು ಬಿಡ್ತಾನ ಅಂತ ಒಂದು ಬರುತ್ತೆ, ಅದನ್ನ ನೋಡೋಣ ಆಮೇಲೆ. ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು. ಕೇಳಿದಾಕ್ಷಣ ಕೇಳಿದ ದ್ರೌಪದಿ ಮೊರೆ ಇಟ್ಟಲು ಕೇಳಿದ್ದಾನೆ ಪರಮಾತ್ಮ ಅಂತ, ಈ ಅದನ್ನು ನೋಡೋಣ ಆಮೇಲೆ. ಸೊ ಪಾಂಚಾಲಿಗೆ ಇತ್ತನು, ಅಕ್ಷಯ ವಸ್ತ್ರವನ್ನು ಕೊಟ್ಟಿದ್ದಾನೆ. ದೈತ್ಯನ ಉದರವ ಸೀಳಿ ಸಂತೈಸಿದನು. ದೈತ್ಯನಾದಂತಹ ಹಿರಣ್ಯಕಶಿಪನ ಉದರವನ್ನು ಸೀಳಿ ಸಂತೈಸಿದನು ಪ್ರಹ್ಲಾದನ. ಪ್ರಹ್ಲಾದನನ್ನು ಕಾಪಾಡಿದ್ದಾನೆ ಕೃಪಾಸಾಂದ ಕರುಣಾಮಯನಾದ ಪರಮಾತ್ಮ. ಇಲ್ಲಿ ಕುಚೇಲ ಕೊಟ್ಟ ಅವಲಕ್ಕಿಗೆ, ಅವಲಕ್ಕಿ ಕೊಟ್ಟ ಮಾತ್ರಕ್ಕೆ ಪರಮಾತ್ಮ ಕಾಪಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪರಮಾತ್ಮನಿಗೆ ಅವಲಕ್ಕಿಯನ್ನು ಕೊಟ್ಬಿಟ್ಟು ಆ ದೇವ ನಮಗೆ ಎಲ್ಲ ಸಂಪತ್ತನ್ನು ಕೊಡುವಂತೆ ಕೇಳಬಹುದು. ಆದರೆ ಅವಲಕ್ಕಿ ಕೊಟ್ಟ ಮಾತ್ರಕ್ಕೆ, ಅಷ್ಟು ಮಾತ್ರಕ್ಕೆ ಪರಮಾತ್ಮ ಕಾಪಾಡಿದ್ದಾನ ಅಂತ ಹೇಳಿದ್ರೆ ಕುಚೇಲ ಕೊಟ್ಟಿದ್ದು ಕೇವಲ ಅವಲಕ್ಕಿ ಅಲ್ಲ, ಅವಲಕ್ಕಿ ಸಹಿತವಾಗಿ ಅದರನಲ್ಲಿ ಭಕ್ತಿರಸವನ್ನು ತುಂಬಿಕೊಟ್ಟಿದ್ದಾನೆ. ಸೊ ಪರಮಾತ್ಮನಲ್ಲಿ ಭಕ್ತಿ ಮಾಡಿದವರಿಗೆ ಎಲ್ಲವನ್ನು ಕೊಡ್ತಾನೆ. ಸೊ ಭಕ್ತಿ ತೋರಿಸಿದ ಕಾರಣದಿಂದ ಪರಮಾತ್ಮ ಕುಚೇಲನನ್ನು ಕಾಪಾಡಿದ್ದಾನೆ ಹೊರತು ಕೇವಲ ಅವಲಕ್ಕಿ ಅಷ್ಟು ಮಾತ್ರ ಕೊಟ್ಟಿದ್ದಕ್ಕೆ ಅಲ್ಲ, ಅವಲಕ್ಕಿ ಸಹಿತವಾಗಿ ಭಕ್ತಿ ರಸವನ್ನು ತುಂಬಿಕೊಟ್ಟಿದ್ದಾನೆ. ಆ ಕಾರಣದಿಂದ ಅದಕ್ಕೆ ಮೆಚ್ಚಿ ಕುಚೇಲನ ಅವಲಿಗೆ ಮೆಚ್ಚಿದ್ದಾನೆ, ಭಕ್ತಿ ರಸ ಪೂರ್ಣವಾದ ಅವಲಕ್ಕಿಗೆ ಮೆಚ್ಚಿದ್ದಾನೆ. ಮೆಚ್ಚಿ ಕೊಟ್ಟನು ಸಕಲ ಸಂಪದ, ಸಕಲ ಸಂಪತ್ತನ್ನು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಗೆ ದ್ರೌಪದಿ ಮೊರೆ ಇಟ್ಟಿದ್ದಾಳಂತೇಳಿ. ದ್ರೌಪದಿಯಲ್ಲಿ ಅಷ್ಟು ಮಂದಿ ಯಾರ್ಯಾರು ಬೇರೆ ಬೇರೆ ದೇವತಾಸ್ತ್ರೀಗಳಿದ್ದಾರೆ. ಭಾರತೀ ದೇವಿ ಇದ್ದಾಳೆ. ಭಾರತೀ ದೇವಿಗೆ ಅವಳಿಗೆ ಯಾವ ಪರಮಾತ್ಮನ ಮೇಲೆ ಅತ್ಯಂತ ಭಕ್ತಿ ವಿಶ್ವಾಸಗಳಿದೆ, ಪರಮಾತ್ಮ ಕಾಪಾಡ್ತಾನನ್ನುವುದು. ಆ ದ್ರೌಪದಿ ದೇವಿ ದೇಹದಲ್ಲಿಯೇ ಶ್ಯಾಮಲಾದೇವಿ ಇದ್ದಾಳೆ. ಅದೇ ವಿಧವಾಗಿ ಅಶ್ವಿನಿ ಭಾರ್ಯರು ಇದ್ದಾಳೆ. ಅದೇ ವಿಧವಾಗಿ ಬೇರೆ ದೇವತೆಗಳಿರುವಾಗ ಅವರಲ್ಲಿ ಯಾರು ಅಂತ ಹೇಳಿದರೆ ಶ್ಯಾಮಲಾದೇವಿ ಮೊರೆ ಇಟ್ಟಿದ್ದಾಳೆ ಅಂತೇಳಿ. ಅದಕ್ಕೆ ಯಾಕಂದ್ರೆ ಧರ್ಮಪತ್ನಿ ಅಂತ ಹೇಳ್ತಾರೆ. ಧರ್ಮಪತ್ನಿ ಅಂತ ಹೇಳಿದ್ರೆ ಶ್ಯಾಮಲಾದೇವಿ ಮೊರೆ ಇಟ್ಟಿದ್ದಾಳೆ ಅಂತೇಳಿ. ಯಾಕಂದ್ರೆ ದ್ರೌಪದಿ ದೇವಿ ಪರಮಾತ್ಮನ ಅತ್ಯಂತ ವಿಶ್ವಾಸ ಇರುವ ಕಾರಣದಿಂದ ಯಾವತ್ತೂ ಕೂಡ ಸಂಶಯವೇ ಬರುವುದಿಲ್ಲ ದ್ರೌಪದಿ ದೇವಿಗೆ. ಆದರೆ ಯಮಧರ್ಮರಾಜ ಪತ್ನಿಯಾದಂತಹ ಶ್ಯಾಮಲಾದೇವಿಗೆ ಪರಮಾತ್ಮನ ಕರೆದರೆ ಬರ್ತಾನೆ ಅನ್ನುವ ಒಂದು ಇಷ್ಟು ಬಂದು ಬಿಡ್ತು ಪರಮಾತ್ಮ ಬರ್ತಾನೋ ಇಲ್ಲೋ ಅಂತ ಸಂಶಯ, ಅದಕ್ಕೆ ಪರಮಾತ್ಮನ ಕೂಗಿದ್ದಾಳೆ. ಸೊ ಕೇಳಿದಾಕ್ಷಣ ದ್ರೌಪದಿ ಮೊರೆ ಇಟ್ಟಲು ಆ ಕೇಳಿದಾಕ್ಷಣ ಪರಮಾತ್ಮ ಬಂದಿದ್ದಾನೆ ಅಂತ ಒಂದು ಅರ್ಥ. ಇಲ್ಲ ಅಂದ್ರೆ ಶ್ಯಾಮಲಾದೇವಿ ಮೊರೆಯನ್ನು ಕೇಳಿ ಪರಮಾತ್ಮ ಬಂದ, ಇಲ್ಲ ಕೇಳಿದಾಕ್ಷಣ ದ್ರೌಪದಿನಲ್ಲಿರುವಂತಹ ಶ್ಯಾಮಲೆಯು ಇಲ್ಲ ದ್ರೌಪದಿಯಲ್ಲಿರುವಂತಹ ಭಾರತದೇವಂತರೂ ಕರೆಯೋ ಪರಮಾತ್ಮನ ಕರೆಯಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಯಾವತ್ತೂ ಕರೆಯೋ ಪರಮಾತ್ಮನ ಸ್ಮರಣೆ ಮಾಡುವಂತಹ ಅವಳಾಗಿದ್ದಾಳೆ. ಆದರೆ ಆ ಕೇಳಿದಾಕ್ಷಣ ಅಂತ ಹೇಳಿದ್ರೆ ದುಷ್ಟರಾದಂತಹ ದುರ್ಯೋಧನ ಸೀರೆಯನ್ನು ಸೆಳಿ ಅಂತ ಹೇಳಿದ್ರೆ ಕೇಳಿದಾಕ್ಷಣ ಕೇಳಿದ್ದು ಯಾವುದು ಅಂತ ಹೇಳಿದ್ರೆ ಅವರು ಮಾಡುವ ಮೊರೆಕ್ಕಿಂತಲೂ ಮುಂಚೆನೆ ದುಷ್ಟ ಜನರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಒಂದು ಆ ಮಾತನ್ನೇ ಕೇಳಿ, ಅಂದ್ರೆ ಯಾವತ್ತಾದರೆ ಯಾವ ಕ್ಷಣವಾದರೆ ದುರ್ಯೋಧನ ಅಂತಹ ಒಂದು ನೀಚವಾದ ಮಾತನ್ನು ಮಾತಾಡಿದ್ದಾನೋ ಆ ಕ್ಷಣವೇ ಕೇಳಿದಾಕ್ಷಣ ಅಂತ ಹೇಳಿದ್ರೆ ಆ ದುಷ್ಟ ಜನರು ಮಾಡುವಂತಹ ಮಾತನ್ನು ಕೇಳಿ ನನ್ನ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪರಮಾತ್ಮ ಓಡಿ ಬಂದ ಅಂತ ಹೇಳಿ. ಅದೇ ಪರಮಾತ್ಮ ಓಡಿ ಬರುವುದಲ್ಲ, ಎಲ್ಲ ಕಡೆ ಇದ್ದ ಪರಮಾತ್ಮ ತಾನಲ್ಲಿ ತೋರಿಸಿಕೊಟ್ಟ, ಆವಿರ್ಭೂತನಾಗಿದ್ದಾನಷ್ಟೇ, ಎಲ್ಲ ಕಡೆ ಇದ್ದಾನೆ ಪರಮಾತ್ಮ. ಸೊ ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗೆ ಇತ್ತನು. ದ್ರೌಪದಿಗೆ ಅಕ್ಷಯ ವಸ್ತ್ರ ಪ್ರದಾನವನ್ನು ಮಾಡಿದ್ದಾನೆ. ದೈತ್ಯನ ಉದರವ ಸೀಳಿ ಸಂತೈಸಿದನು. ಹಿರಣ್ಯಕಶಿಪನ ಉದರವನ್ನು ಸೀಳಿ, ಅಲ್ಲಿ ಇರುವಂತಹ ಇಬ್ಬರು ಜೀವರುಗಳಿದ್ದಾರೆ, ಜಯನೂ ಇದ್ದಾನೆ, ಅದೇ ವಿಧವಾಗಿ ಹಿರಣ್ಯಕಶಿಪು ಅನ್ನುವ ರಾಕ್ಷಸನಿದ್ದಾನೆ. ಇಬ್ಬರು ಇದ್ದರೆ ಆ ಉದರವನ್ನು ಸೀಳಿದ್ದಾನೆ, ಅಂದ್ರೆ ಇಬ್ಬರನ್ನು ಸಪರೇಟ್ ಮಾಡಿದ್ದಾನೆ, ಒಬ್ಬರನ್ನು ಅಂಧ ತಮಸ್ಸಿಗೆ ಕಳಿಸಿ ಒಬ್ಬರನ್ನು ಮೋಕ್ಷಕ್ಕೆ ಕಳಿಸಿದ್ದಾನೆ. ಸೀಳಿ ಸಪರೇಟ್ ಮಾಡಿ ಇಬ್ಬರನ್ನು ಒಬ್ಬೊಬ್ಬರನ್ನು ಒಂದೊಂದು ಕಡೆ ತಾನು ಕಳಿಸಿದ್ದಾನೆ. ಆ ವಿಧವಾಗಿ ಪ್ರಹ್ಲಾದನಿಗೆ ಸಾಕ್ಷಾತ್ಕಾರವಾಗಿ ಆ ಸಂದರ್ಶನವನ್ನು ತನ್ನ ದರ್ಶನವನ್ನು ಕೊಟ್ಟವನಾಗಿದ್ದ ಕಾರಣದಿಂದ ಸಂತೈಸಿದ ಪ್ರಹ್ಲಾದನ್ನು ಸಂತೋಷಗೊಳಿಸಿದ್ದಾನೆ. ತನ್ನ ದರ್ಶನದಿಂದ ಪ್ರಹ್ಲಾದನ್ನು ತೃಪ್ತಿಗೊಳಿಸಿದ್ದಾನೆ, ಸಂತೋಷಪಡಿಸಿದ್ದಾನೆ. ಕೃಪಾಸಾಂದ್ರ ಕರುಣಾಮಯನಾದ ಪರಮಾತ್ಮ ವಿಧವಾಗಿ ಭಕ್ತರನ್ನು ಕಾಪಾಡಿದ್ದಾನೆ ಅಂತ ಹೇಳಿ ಪರಮಾತ್ಮನ ಈ ಕಾರುಣ್ಯ ಭಾವವನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ಈ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧಾತ್ಮನಾವ ಮನಸ್ಸು ಸ್ವಭಾವ ತೋಮಿ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ ಸ್ವಪ್ಯ ಶ್ರೀಕೃಷ್ಣಾರ್ಪಣಮಸ್ತು.